ಲಕ್ಷ್ಮೀರಮಣನಾದಂತಹ ಪರಮಾತ್ಮ
ಯುಧಿಷ್ಠಿರ.
ಕೃಷ್ಣ,
ಏನಯ್ಯ?
ನೇರವಾಗಿ ಇನ್ನು ನನ್ನ ಅಭಿಪ್ರಾಯವನ್ನು ನಿನ್ನ ಮುಂದೆ ಇಡಬೇಕು ಅಂತಾದ್ರೆ
ಕಾತರನಾಗಿದ್ದೇನೆ.
ಸುವಿವೇಕದಿಂದ ಸುಯೋಧನ ಬಾಯ ಭಾಗದಲ್ಲಿ ಯಾರೂ 5 ಗ್ರಾಮ ಕೊಟ್ಟರೆ ಸಾಕು ಅನ್ನೋ ಮನಸ್ಥಿತಿ ಈಗ ನಾನು ಬಂದಿದ್ದೇನೆ ಕೃಷ್ಣ. ಅಂತಹ ಮನಸ್ಥಿತಿಗೆ ಪ್ರಚೋದನೆಯನ್ನಾದರೂ ನೀನೇ ಕೊಟ್ಟು ಆ ವಾತಾವರಣವನ್ನು ನಿರ್ಮಿಸಿ ಅಷ್ಟು ಮಾಡಿದ್ರೆ ಸಾಕು.
ಧರ್ಮರಾಜ, ಇದೇನು ನೀತಿ? ನೀತಿ
ಯಾಕೆ ಕೃಷ್ಣ?
ಧರ್ಮರಾಜ, ನೀತಿ ಕರುಣಾಳುವಾದಂತಹ ನಿನಗೆ ಭೂಷಣವೂ ಹೌದು, ಯೋಗ್ಯವೂ ಹೌದು. ಅಪಾತ್ರ ದಾನ ಮಾಡಿದ್ರೆ ಅದಕ್ಕಿಂತ ದೊಡ್ಡ ದೋಷ ಬೇರುಂಟು. ದುರ್ಯೋಧನ ನಿಮಗೆಲ್ಲ ದುಷ್ಕೃತ್ಯಗಳನ್ನು ಮಾಡಿ ನಿಮ್ಮ ಸರ್ವ ನಾಶಕ್ಕಾಗಿಯೇ ಸಿದ್ಧನಾದವ. ಅಂಥವನು ಮಾಡಿದಂತಹ ಅಪರಾಧಗಳನ್ನೆಲ್ಲ ಕ್ಷಮಿಸಿ ಇಂದು ಸಂಧಾನವನ್ನು ನೀನು ಮಾಡಬೇಕು ಅಂತ ಹೇಳ್ತೀಯಲ್ಲ, ನಮ್ಮ ಪಕ್ಷದ ನಾಯಕ ನೀನು. 13 ವರ್ಷಗಳ ಹಿಂದೆ ದ್ಯೂತವನ್ನಾಡಿ ತತ್ಫಲವಾಗಿ ಉಂಟಾದಂತಹ ವನವಾಸ ಅಜ್ಞಾತವಾಸಗಳನ್ನು ನೀವು ಉಂಡದ್ದು, ಸುದೀರ್ಘವಾದಂತಹ ಕಹಿಯಾದಂತಹ ಊಟವನ್ನು ಮಾಡಿದ್ದು, ಇವತ್ತು ಈ ನಿಯಮವನ್ನು ನೀನು ನನಗೆ ಒಪ್ಪಿಸ್ತೀಯಲ್ಲ. ಅಯ್ಯ, ಯಾವ ಭರವಸೆಯನ್ನಿಟ್ಟುಕೊಂಡು ಇದುವರೆಗೆ ನಿನ್ನ ಸಹೋದರರು ನಿನ್ನನ್ನು ಹೊಂದಿಕೊಂಡು ಬಂದವರು ನಿನ್ನ ಹಿಂದೆ ಬಂದಿದ್ದಾರೋ? ಅನಿರೀಕ್ಷಿತವಾಗಿ ನೀನು ಈ ರೀತಿಯಲ್ಲಿ ವೈಯಕ್ತಿಕವಾದಂತಹ ವಾದವನ್ನು ಮುಂದಿಟ್ಟರೆ ಪಕ್ಷ ಒಪ್ಪುತ್ತದೋ ಹೇಳು.
ಕೃಷ್ಣ, ಯಾಕೆ ಹೀಗೆ ಹೇಳ್ತಾ ಇದ್ದೇನೆ? ನಾವು ನೋವನ್ನ ಅನುಭವಿಸಿದ್ದೇವೆ. ನಮ್ಮ ನಾಶಕ್ಕೆ ಅವಿರುದ್ಧವಾಗಿ ಸುಯೋಧನ ಪ್ರಯತ್ನ ಮಾಡಿದ್ದಾನೆ. ಇಷ್ಟೆಲ್ಲ ಇದ್ದರೂ ನಾಳೆಗೆ ಕೇವಲ ನಾವು ನಾವಾಗಿ ಬದುಕಬೇಕಾದದ್ದಕ್ಕಾಗಲ್ಲ ಅಲ್ಲವಲ್ಲ ರಾಜ್ಯವನ್ನು ಸ್ವೀಕರಿಸುವುದು. ಈ ಪ್ರಜೆಗಳ ಯೋಗಕ್ಷೇಮವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡಂತಹ ಧರ್ಮರಾಜನಂತವರು ಮಾಡಬೇಕಾದದ್ದು ಏನು ಅನ್ನುವ ತೀರ್ಮಾನವನ್ನ ಗ್ರಹಿಸಿದ್ದೇನೆ ಕೃಷ್ಣ. ಹಾಗಾಗಿ ಕೇವಲ ಪಾಂಡವರ ಹಿತಕ್ಕಾಗಿ ಏನೂ ಅಲ್ಲ ನಾನು ರಾಜ್ಯ ಕೇಳುವುದು. ಸಮಸ್ತರಿಗೂ ಹಿತವಾಗಬೇಕು ಅಂತ ಆದ್ರೆ ಇದೊಂದು ನೀತಿ ಅಂತ ಆಗ್ತದೆ. ಸಮಷ್ಟಿಯ ಪ್ರಶ್ನೆ ಇದು. ಇದು ಎಷ್ಟಿಯ ಪ್ರಶ್ನೆ ಅಲ್ಲ, ಪಾಂಡವರ ಕುಟುಂಬದ ಪ್ರಶ್ನೆ ಅಲ್ಲ ಕೃಷ್ಣ.
ನಿನ್ನಲ್ಲಿ ನನಗೆ ಮಾತಿಲ್ಲ. ಪಕ್ಷದ ನಾಯಕರನ್ನು ವಿರೋಧಿಸುವುದು ಅಥವಾ ಅಲ್ಲಗೆಳೆಯುವುದು ನಮ್ಮ ಪಕ್ಷದ ಮರ್ಯಾದೆಯಲ್ಲ. ನಾನು ಹೊರಡುತ್ತೇನೆ ಹಾಗಾದ್ರೆ.
ಕೃಷ್ಣ, ಪಾಪಿ ಪಾಪೇನ ಹನ್ಯತೆ. ಹಾಗಾಗಿ ಕೌರವನ ಪಾಪದ ಸಂಬಂಧವಾದಂತಹ ವಿಚಾರಗಳಿಗಾಗಿಯೋ ಅಥವಾ ಪಾಂಡವರ ಪರಿಸ್ಥಿತಿಯನ್ನು ನೀನು ಮೆಲುಕು ಹಾಕುವುದಲ್ಲ. ಯಾವುದು ಧರ್ಮವೋ ಯಾವುದು ಸತ್ಯವೋ ಅದರ ಕಡೆಗೆ ನಿನ್ನ ದೃಷ್ಟಿ ಇರ್ತದೆ ಅಂತ ಭಾವಿಸಿದ್ದೇನೆ. ಹೋಗಿ ಬರಬಹುದು.
ಹೋಗುವುದಕ್ಕೆ ಮೊದಲಾಗಿ ನಮ್ಮ ಪಕ್ಷದಲ್ಲಿ ಭಿನ್ನಮತೀಯರ ವೇದನೆ ಏನು? ಇದುವರೆಗೆ ಅವರು ಯಾಕೆ ಇಲ್ಲೇ ಉಳಿದಿದ್ದಾರೆ? ತಿಳುಕೊಂಡು ಪಕ್ಷದ ಹಿತದೃಷ್ಟಿಯಿಂದ ನಾನು ದುಡಿಬೇಕೋ ಬೇಡೋ? ನಮ್ಮ ನಾಯಕನ ಅಪ್ಪಣೆಯಾದರೂ ಬಲವಾದವ ಭೀಮನಿದ್ದಾನಲ್ಲ, ಭೀಮನಲ್ಲೇ ಕೇಳಿಬಿಡೋಣ. ಭೀಮಸೇನ
ಭಾವಯ್ಯ
ವೃಕೋದರ ತೋಳದಂತೆ ಹಸಿದುಕೊಂಡು ಪ್ರತೀಕಾರಕ್ಕಾಗಿಯೇ ಪ್ರತಿ ಕ್ಷಣವನ್ನು ನಿರೀಕ್ಷಿಸ್ತಾ ಇದ್ದವ ನೀನು. ನಾನೀಗ ಹೊರಟದ್ದೆಲ್ಲಿಗೆ ಅಂತ ನಾನು ವಿವರಿಸುವುದು ಬೇಡಲ್ಲ. ದುರ್ಯೋಧನಲ್ಲಿಗೆ 5 ಗ್ರಾಮಗಳನ್ನು ಕೇಳುವುದಕ್ಕಾಗಿ
ಅದಕ್ಕಾಗಿ ಹೊರಟಿದ್ದ?
ಸಂಧಿಗಾಗಿ ನಿನ್ನ ಅಣ್ಣನ ಅಪ್ಪಣೆ ಆಗಿದೆ. ಆ ಯತ್ನದತ್ತ ನಾನು ತೆರಳುತ್ತಾ ಇದ್ದೇನೆ. ಏನು ನೀನು ಎಲ್ಲದಕ್ಕೂ ಹೂ ಹೇಳ್ತೀಯಲ್ಲ, ಊಹು ಅಂತಾದ್ರೂ ಹೇಳ್ತೀಯ?
ನಿನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ತಿಳಿದುಕೊಂಡು ಉತ್ತರಿಸೋಣ ಎನ್ನುವ ದಾರಿಯಲ್ಲಿದ್ದೇನೆ.
ಅಣ್ಣನ ನೀತಿ ಇದಂತೆ. ಆದ್ರೆ ನೀನೇನು ಹೇಳ್ತಿ?
ಧರ್ಮರಾಜನನ್ನೇ ಲೋಕದಲ್ಲಿ ವಿಖ್ಯಾತನಾದಂತಹ ನಮ್ಮ ಹಿರಿಯಣ್ಣ ಧರ್ಮರಾಜ, ಅವನಿಗೆ ಇದು ನೀತಿ ಎಂದು ಅನ್ನಿಸುತ್ತಾ ಇದೆ.
ಹೌದು,
ನೀತಿ ತಪ್ಪಿದವರ ಯೋಗ್ಯತೆಯನ್ನು ತಿಳಿದು ಅಳೆದು ಅವರು ಸಾಗುತ್ತಿರುವಂತಹ ದಾರಿಯನ್ನು ಸಮರ್ಪಕಗೊಳಿಸುವಂತಹ ನೀತಿಶಾಸ್ತ್ರ ವಿಚಾರದ ನೀನೋದಕ್ಕೆ ಸಿದ್ಧನಾಗಿ ನಿಂತಿದ್ದೀಯೇ.
ಹೌದು,
ಹೋಗುವುದಕ್ಕೆ. ಅಣ್ಣನವರಿಗೆ ನೀತಿಯಾದರೆ, ನಿನ್ನ ಮನಸ್ಸಿಗೆ ಇದು ಒಪ್ಪಿಗೆ ಆದರೆ, ನಿನ್ನ ಮನಸ್ಸಿಗೆ ಒಪ್ಪಿಗೆ ಆಗಲಿ ಅಣ್ಣನೇ ಮನೆಗೆ ನೀತಿಯಾಗಲಿ, ಆ ಕೌರವ ಕೊಡಬೇಕಲ್ಲ. ಅವ ಕೊಟ್ಟರೆ ನಮಗೆ ಇನ್ನು ಏನು ದುಗುಡ?
ವಾಯುನಂದನ, ಗಾಳಿ ಯಾವ ಪಕ್ಕಕ್ಕೆ ತಿರುಗುತ್ತಾ ಇದೆ ಅಂತ ಗುರುತಿಸುವುದಕ್ಕೆ ನಾನು ಹೊರಟದ್ದು. ಬಿರುಗಾಳಿ ಇಲ್ಲ ಅಂತ ಆಯ್ತು,
ಆದ್ರೆ ಆಯ್ತು.
ಹಾಗಾದ್ರೆ ನಾನು ಮುಂದೆ ಹೊರಡ್ತೇನೆ. ಅಲ್ಲ, ಹೀಗೂ ಆಯ್ತು ಅಂತಾದ್ರೆ ನಾವೆಲ್ಲ ನಿರೀಕ್ಷಿಸಿದ್ದಕ್ಕೆ ವಿಪರೀತ ಆಯ್ತಲ್ಲ. ಬರೀ ಗಾಳಿಯಿಂದ ಏನೂ ಆಗೋದಿಲ್ಲ, ಊದಿ ಬಿಡಬಹುದಷ್ಟೇ. ಆದ್ರೆ ಬೆಂಕಿ ಸೇರಿಕೊಂಡ್ರೆ ಅದು ಸ್ವಲ್ಪ ಕಾರ್ಯ ಮಾಡಬಹುದು. ಎಲ್ಲಿ ಅಗ್ನಿನಂದನೆ? ಬರಲಿ ಅವಳು.
ಏನು? ನನ್ನ ಅಣ್ಣ ಕೃಷ್ಣ ಪರಮಾತ್ಮ ರಣವ ಗಂಟಿಕ್ಕುವನೆ ಮುರರಿಪು.
ನಾನು ಧನ್ಯ, ನಾನು ಧನ್ಯ. ನನ್ನ ಮನಸ್ಥಿತಿ ನನ್ನಣ್ಣನಿಗಲ್ಲದೆ ಇನ್ನು ಯಾರಿಗೆ ಗೊತ್ತಾಗಲಿಕ್ಕೆ ಸಾಧ್ಯ ಉಂಟು?
ಹೌದು, ಅವನೊಬ್ಬನೇ ನನ್ನ ಯೋಗಕ್ಷೇಮವನ್ನ, ಅಲ್ಲ ನಮ್ಮ ಯೋಗಕ್ಷೇಮವನ್ನ ನೋಡಿಕೊಳ್ಳಬೇಕಾದವನು. ಇಷ್ಟು ವ್ಯವಸ್ಥೆ ಮಾಡ್ತಾನೆ ಅಂತ ಆದ್ರೆ ಈಗ ಅಲ್ಲವೇ ನನಗೆ ಸಂತೋಷ. ಹಾಗಾದ್ರೆ ನನಗೆ ಸಂತೋಷ ಆಗಿದೆ ಅಂತ ನೋಡೋಣ. ರಾಜ್ಯಸಭೆಗೂ ನಾನು ತೋರಿಸಬೇಕು ಅಂತ ಆದ್ರೆ ಶೃಂಗಾರ ಮಾಡಿಕೊಳ್ಳಬೇಕಲ್ಲ. ನಮಗೆ ಶೃಂಗಾರಕ್ಕೆ ಏನೂ ತೊಂದರೆ ಆಗಲಿಲ್ಲ. ಕಾಡಿನಲ್ಲಿ ಪಾಂಡವರು ತಿರುಗಿದ್ದಾರೆ ಅಂತಾದ್ರೂ ನಮಗೆ ಉಂಡುಟ್ಟು ಸುಖವಾಗಿ ಇರಲಿಕ್ಕೆ ಯಾವ ತೊಂದರೆಯೂ ಆಗಲಿಲ್ಲ. ನಾ ಮಟ್ಟಿಗೆ ಭಾಗ್ಯ ಉಂಟು ನಮಗೆ. ಹಾ, ಮೈ ತುಂಬಾ ಬಂಗಾರ, ಬೇಕಾದದ್ದನ್ನೆಲ್ಲ ತೊಟ್ಟುಕೊಂಡಾಯ್ತು. ಈಗ ಪಾಂಡವರ ಬಡತನ ಅಲ್ಲ, ಶ್ರೀಮಂತಿಕೆ ಪ್ರದರ್ಶ ಆಗಬೇಕು. ಹಾಗಾಗಿ ಅಂದಣ ಪಲ್ಲಕ್ಕಿಯನ್ನ ತರಿಸಿದ್ದಾಯ್ತು. ಕೂತ್ಕೊಂಡಿದ್ದೇನೆ, ಹೊರಡುತ್ತೇನೆ, ಹೊರಡುತ್ತೇನೆ.
ಕೃಷ್ಣನಿಗೆ ಈ ಭೀಮನ ಅಭಿಪ್ರಾಯ ಬೇಕಂತೆ. ಯಾವ ಸುಟ್ಟ ಪುರುಷಾರ್ಥಕ್ಕಾಗಿ ನಮ್ಮ ಅಭಿಪ್ರಾಯದ ಅಗತ್ಯ ಇದೆ ಎನ್ನುವುದೇ ಸ್ಪಷ್ಟವಾಗುವುದಿಲ್ಲ. ಎಲ್ಲ ಮತ್ತೊಬ್ಬರ ಮಕ್ಕಳನ್ನು ಬಾವಿಯಲ್ಲಿ ಇಳಿಸಿ ಅದರ ಆಳ ಎಷ್ಟು ಎಂದು ನೋಡುವವರೇ. ಕೃಷ್ಣನಿಗೆ ನಮ್ಮ ಅಭಿಪ್ರಾಯ ಏನು ಎನ್ನುವುದು ಸ್ಪಷ್ಟವಾಗಿ ಗೊತ್ತಿಲ್ಲವೋ? ಕೌರವಾದಿಗಳ ಮೇಲೆ ನಮ್ಮ ಹೊತ್ತೆ ಹೊಗೆಯಾಡುತ್ತಿರುವಂತಹ ರೋಷ ದ್ವೇಷ ಅದೆಷ್ಟು ತೀಕ್ಷ್ಣವಾದದ್ದು ಎನ್ನುವುದರ ನೆಲೆ ಗೊತ್ತಿಲ್ಲವೋ? ಕೃಷ್ಣನ ಎದುರಿಗೆ ನಾವು ಘೋಷಿಸಿದ್ದಲ್ಲವೇ, ದುರ್ಯೋಧನಾದಿಗಳ ತೊಡೆ ಸುರಕ್ಷಿತವಾಗಿದೆಯೇ ಎಂದು ಪ್ರಶ್ನಿಸಿದ್ದಲ್ಲವೇ? ಅದರಿಂದಾಗಿ ನಮ್ಮ ಅಭಿಪ್ರಾಯ ಏನಿರಬಹುದು ಎಂದು ಕೃಷ್ಣನಿಗೆ ತಿಳಿಯಲಿಲ್ಲ ಎಂದು ನಂಬಬೇಕೆ? ಅದೇ ಅದೇ ಮತ್ತೊಬ್ಬರ ನೆಲೆಯನ್ನು ನೋಡುವ ಬುದ್ಧಿವಂತಿಗೆ. ಆದ್ದರಿಂದಲೇ ಹೇಳಿದ್ದೇನೆ, ಅಣ್ಣನವರಿಗೆ ನೀತಿಯಾದರೆ, ನಿಮ್ಮ ಮನ ಕೊಪ್ಪಿದರೆ, ಭೂತಳವನ್ನು ಕೌರವ ಕೊಟ್ಟ ರಮಗಿನ್ನೇನು ದುಗುಡ ಎಂದು ಅರ್ಥ ಮಾಡಿಕೊಳ್ಳುವುದಾದ್ರೂ ಮಾಡಿಕೊಳ್ತಾರೆ, ಇಲ್ಲದೆ ಇಲ್ಲಿ ಬಿಡುತ್ತಾರೆ, ಹಾಳಾಗಿ ಹೋಗಲು.
ಹಾ, ಆದಷ್ಟು ಬೇಗ ಹೋಗಿ ಪಲ್ಲಕ್ಕಿ ಬೇಗ ಸವಿಯತ್ತ ಹೋಗಬೇಕು. ಓಹೋ, ಹೀಗೆ ಸಾಗಿ ಬಂದು ನೋಡ್ತಾ ಇದ್ದೇನೆ, ಇದೇನು ಇವರು ಒಬ್ಬರೇ ಹೊರಗಡೆ ಕೂತ್ಕೊಂಡಿದ್ದಾರಲ್ಲ, ಮುಖ ನೋಡಿದ್ರ ಬಹಳ ದುಗುಡದಲ್ಲಿ ಕೂತಿದ್ದಾರೆ ಅಂತ ಗೊತ್ತಾಗ್ತದೆ. ಹಾಗಾದ್ರೆ ನನ್ನ ಬರವಿನಲ್ಲಿಯೇ ಇವರು ಇದ್ದಾರೋ ಅಂತ. ಯಾವುದಕ್ಕೂ ಹೋಗಿ ನಮಸ್ಕಾರ ಮಾಡಿ ಆಮೇಲೆ ಮಾತನಾಡುವುದು ಒಳ್ಳೆಯದ. ಭೀಮಸೇವನ ದೇವರು, ನಾನು
ಓಹೋ ಪಾಂಚಾಲಿ
ನಮಸ್ಕಾರ.
ಏನು ವಿಚಿತ್ರ?
ಯಾವುದು ವಿಚಿತ್ರ ಸ್ವಾಮಿ?
ನಿನ್ನ ಕೈ ಹಿಡಿದ ಆ ಅಂದಿನಿಂದ ಇಂದಿನವರೆಗೂ ನಿನ್ನ ಮುಖ ಇಷ್ಟು ಕಳಾಪೂರ್ಣವಾಗಿ ಥಳಥಳ ಹೊಳೆಯುತ್ತಿರುವುದನ್ನು ನೋಡುವ ಸೌಭಾಗ್ಯ ದುರ್ದೈವಿ ಭೀಮನಿಗೆ ಬರಲೇ ಇಲ್ಲ.
ಹೌದಾ?
ಸದಾ ಬತ್ತಿದ ಮುಖವುಳ್ಳವಳಾಗಿ ಮುಂದೇನೋ ಹಿಂದೇನೋ ಎನ್ನುವಂತಹ ಚಿಂತೆಯ ದಳ್ಳುರಿಯಲ್ಲಿ ಬೇಯುತ್ತಾ ಇರುವಂತಹ ನೀನು ಸುರ ಸುಂದರಿಯ ಅಂಗಿಯಂತೆ ವಿಜೃಂಭಿಸುತ್ತಾ ಇದ್ದೀ.
ಸಂತೋಷ ಆಯ್ತಲ್ಲ.
ಕಣ್ಣಿನಲ್ಲಿ ಹೊಸ ಉತ್ಸಾಹದ ಜಳ ಉಕ್ಕುತ್ತಾ ಇದೆ. ಮುಖದಲ್ಲಿ ಮುಗುಳುನಗೆ ಕುಲು 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 ಸೂಸುತ್ತಾ ಇದೆ. ಏನು ಈ ಹೊಸ ಅಂದಣದ ಹೊಸ ಸೀರೆಯ ಈ ಹೊಸ ಸಂಭ್ರಮದ ಈ ಸಡಗರದ ಇಂಗಿತ ಏನು ಎನ್ನುವುದು ಸ್ಪಷ್ಟವಾಗಲಿಲ್ಲ.
ಆದ್ರೆ ಒಂದು ಆಶ್ಚರ್ಯ ಆಗ್ತದಲ್ಲ, ನನ್ನ ಸೌಂದರ್ಯವನ್ನು ನೋಡಿ ವ್ಯಾಖ್ಯಾನಕಾರರು ಈ ಹೇಗೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಯಾವುದೋ ನೋವನ್ನು ಹೊತ್ತವರ ಹಾಗೆ ಮಾತಾಡ್ತಾ ಇದ್ರಿ. ನಿಮಗೇನು ದುಗುಡ ಅಂತ ಸೌಂದರ್ಯ ಕೊಂಡು ಹೊಗಳುವುದು ಈಗ ಅದೇನು ಒಂದು ಸ್ವಲ್ಪ ಗಟ್ಟಿ ಹೇಳುವುದು
ಅಲ್ಲ. ನಿನ್ನ ಈ ಸೌಂದರ್ಯಕ್ಕೆ ಸಂಭ್ರಮಕ್ಕೆ ಏನಾದರೂ ಕಾರಣ ಇದೆಯೋ ಎಂದು ಪ್ರಶ್ನೆ.
ಕಾರಣ ಇಲ್ಲದೆ ಯಾವಾಗಲಾದರೂ ದ್ರೌಪದಿ ವ್ಯವಹರಿಸುವಳು? ಕಾರಣ ಉಂಟು.
ಏನು ಕಾರಣ?
ಏನು ಕಾರಣ? ಇನ್ನು ರಣವ ಗಂಟಿಕ್ಕುವ ನೂ ಮುರಾರಿಪು ಹೇಳಿ ಕಳಿಸಿದ್ದಾರೆ ನನಗೆ. ಕೃಷ್ಣ ನಮ್ಮಣ್ಣ ನನ್ನ ಮನಸ್ಸಿನ ಇಂಗಿತ.
ಯಾರೊಂದಿಗೆ ರಣವನ್ನು ಗಂಟಿಕ್ಕುತ್ತಾನಂತೆ
ಕೃಷ್ಣ?
ಯಾರೊಂದಿಗೆ ರಣವನ್ನು ಗಂಟಿಕ್ಕುತ್ತಾನ?
ಕೌರವನೊಂದಿಗೆ.
ಕೌರವನೊಂದಿಗೆ ಯುದ್ಧ ಆರಂಭವಾದರೆ ನಿನ್ನ ಸಂಭ್ರಮಕ್ಕೆ ಅದಕ್ಕೂ ಇದಕ್ಕೂ ಏನು ಸಂಬಂಧ?
ಮತ್ತಿನ್ನೇನು, ನೀವೆಲ್ಲ ಪ್ರತಿಜ್ಞೆ ಮಾಡಿದ್ದು ನೆನೆಸ್ಕೊಂಡೆ, ಇನ್ನು ಆ ಪ್ರತಿಜ್ಞೆ ಎಲ್ಲ ಪೂರ್ತಿಯಾಗುವ ಕಾಲ ಬಂತು ಅನ್ನುವ ಸಂತೋಷ ಉಂಟು. ಇದು ನೋಡಿ ಕೂದಲು ನೋಡಿ, ಈ ಕೂದಲಿಗೆ ಹೆಚ್ಚು ಕಳೆ ಬಂದಿದೆ ಅಲ್ವಾ? ಈಗ ಬಿಚ್ಚಿದ್ದಾದ್ರೂ ಎಷ್ಟು ಚಂದ ಉಂಟು. ಆದಷ್ಟು ಬೇಗ ಅದಕ್ಕೆಲ್ಲ ಹಚ್ಚಿ ನೀವು ವ್ಯವಸ್ಥೆ ಮಾಡ್ತೀರಿ.
ನಮಗೂ ಕೌರವಾದಿಗಳಿಗೂ ನಡೆಯುವಂತಹ ಘೋರ ಸಂಗ್ರಾಮದಲ್ಲಿ ಕೌರವಾದಿಗಳೆಲ್ಲ ಪೂರ್ತಿ ನಾಶವಾಗುತ್ತಾರೆ,
ಮತ್ತೆ
ಸಾಮ್ರಾಜ್ಯದ ಅಧಿಕಾರ ನಮಗೆ ದಕ್ಕುತ್ತದೆ. ಆಗ ಪಟ್ಟದ ಮಹಾರಾಣಿಯಾಗಿ ಸಂತೋಷ ಸಂಭ್ರಮದಿಂದ ನಲೆದಾಡಬಹುದು ಎನ್ನುವ ಆ ಸಂಭ್ರಮ ಸಡಗರದಿಂದ ಇವೆಲ್ಲ ಅಲ್ಲವ? ಓಹೋ, ಸ್ವಪ್ನ ಕಾಣುತ್ತಾ ಇದೆಯಾ? ಸ್ವಪ್ನ ಕಾಣುತ್ತಾ ಇದೆಯಾ
ಸ್ವಾಮಿ?
ಸಂಭ್ರಮಕ್ಕೆ ಬೆಂಕಿ ಬಿತ್ತು ನಡೀತಾ ಇದೆ.
ಏನು
ಕೇವಲ ಕಲ್ಪನಾ ರಾಜ್ಯದಲ್ಲಿಯೇ ಭ್ರಮಿಸುತ್ತಾ ಜನ್ಮವನ್ನು ಕಳೆಯಬೇಡ.
ಯಾಕೆ ಹೀಗೆ ಮಾತಾಡ್ತೀರಿ?
ಕೃಷ್ಣ ಹಸ್ತಿನಾವತಿಗೆ ಹೋಗುವುದು ಸಂಗ್ರಾಮವನ್ನು ಗಂಟಿಕ್ಕುವುದಕ್ಕಲ್ಲ
ಅಲ್ವಾ?
ಭಿಕ್ಷಾ ಬೇಡುವುದಕ್ಕೆ. ಭಿಕ್ಷಾ ಬೇಡುವುದಕ್ಕೆ?
ಯಾರು?
ಪಾಂಡವರ ಉಪಜೀವಿಕೆಯಾಗಿ 5 ಗ್ರಾಮವನ್ನಾದರೂ ಕೊಡು ಎಂದು ಅಂಗಲಾಚುವುದಕ್ಕೆ, ಅಥವಾ ಹಿಂದೆ ಹೇಳಿದಾಗಿ ಭಿಕ್ಷೆ ಬೇಡುವುದಕ್ಕೆ ಕಳಿಸುವವ ನನ್ನಣ್ಣ, ಹೋಗುವವ ನಿನ್ನಣ್ಣ. ಅದನ್ನು ಭಿಕ್ಷೆ ಹಾಕಿ ಹಿಂದೆ ಕಳಿಸುವವ ನಿನ್ನ ಶಾಲೆ ಸುರಿದಂತ, ನಿನ್ನ ಕವರಿಯನ್ನು ಕದಡಿದಂತ ಅದ್ವೇಷ ನಾಯಿ ದುಶ್ಯಾಸನ ಅವನ ಅಣ್ಣ. ಈ ಮೂರು ಅಣ್ಣಂದಿನ ವ್ಯವಹಾರ ನೀನು ಎಲ್ಲಿಯೋ ಸಂಭ್ರಮದಲ್ಲಿ ಸುತ್ತಾಡ್ತಾ ಇದ್ದ.
ಸ್ವಾಮಿ ಸ್ವಾಮಿ, ಆ ಭಿಕ್ಷೆ ತಂದ ಮೇಲೆ ಬೇಯಿಸಿ ತಿನ್ನಬೇಕು ಅನ್ನೋ ಮನಸ್ಥಿತಿಗೆ ಬಂದು ಮುಟ್ಟಿದ್ದೀರೋ ನೀವೆಲ್ಲ ಸೇರಿ?
ಅಂದರೆ
ಅಂದರೆ ಇನ್ನೇನು ಅಂದ್ರೆ ನೀವೆಲ್ಲ ಒಪ್ಪಿದ್ರು ಅಂತ?
ಹಿರಿಯಣ್ಣನಾದಂತಹ ಯುಧಿಷ್ಠಿರನ ಧೋರಣೆಯೇ ಬೇರೆಯಾಗಿದೆ. ಅವರವರ ಪಾಪಕ್ಕೆ ಅವರವರೇ ಹೊಣೆಗಾರರು. ನಾವಂತೂ ಪಾಪಿಗಳಾಗದೆ ಸಾಯಲಿಕ್ಕಾಗಿಯೇ ಹುಟ್ಟಿದವರು. ಆದ್ದರಿಂದ ಅವನಲ್ಲಿ ಸಂಧಿಯನ್ನು ಮಾಡಿಕೊಳ್ಳುವುದೇ ಯುಕ್ತ ಎನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾನೆ. ಆ ಸಂಗತಿಯ ಇಂಗಿತವನ್ನ ಒಳಮರ್ಮವನ್ನು ತಿಳಿದಂತಹ ನಾವು ಸುಖವಾಗಿ ತಲೆ ಕಾಯಿಸಿಕೊಳ್ಳದೆ ಮೈ ಬೆವರಿಳಿಸಿಕೊಳ್ಳದೆ ಉಂಡು ಸಾಯುವಂತಹ ಯೋಗ ನಮ್ಮ ಪಾಲಿಗೆ ಬಂದರೆ ಯಾಕೆ ಬಿಡಬೇಕು ಎನ್ನುವುದಕ್ಕಾಗಿ ಸಂತೋಷದಿಂದ ಸಂಭ್ರಮದಿಂದ ಒಪ್ಪಿಕೊಂಡಿದ್ದೇವೆ. ಈಗ ಒಪ್ಪುವುದೋ ಬಿಡುವುದೋ ನಿನ್ನ ಅಭಿಪ್ರಾಯ ಮಾತ್ರ ಪ್ರಕಟ ಆಗಬೇಕಾಗುತ್ತಿದೆ. ನಾವೆಲ್ಲರೂ ಒಪ್ಪಿದ್ದೇವೆ ಅಂತ
ಯಾರೊಡನೆ ಅಭಿಪ್ರಾಯ ಪ್ರಕಟ ಮಾಡಬೇಕು ನಾನಿನ್ನು?
ಎಂದು ಹೊರಳಿದಳು.
ಎಂತಹ ವ್ಯಂಗ್ಯಕ್ಕೆ ನನ್ನನ್ನು ಗುರು ಮಾಡಿದ್ರಿ ಸ್ವಾಮಿ, ಕೋಮಲವನ್ಯ ಅಂತ ಸಂಬೋಧಿಸುತ್ತ ನನ್ನ ಸೌಂದರ್ಯದ ಕುರಿತು ವ್ಯಾಖ್ಯಾನವನ್ನು ಮಾಡ್ತಾ ಏನಾಡಿದ್ರಿ? ಸಂಧಿಯೇ ಕಲಿ ಭೀಮಾ ಸಂಧಿಯೇ? ಯಾರೊಡನೆ ಸಂಧಿ? ಕುರು ಭೂಪಾಲಳು, ನಿಮಗೂ ಹಿತ ಬಂತೆ.
ಯಾಕೆ ಹಿತ ಬರಬಾರದು?
ಕಲಿ ಭೀಮಾ ನಿಮಗೂ ಹಿತ ಬಂತೆ, ಯಾಕೆ ಬರಬಾರದು ಅನ್ನುವುದು ಪ್ರಶ್ನೆ ಅಲ್ಲ.
ಅನಿಷ್ಟಕ್ಕೆ ಅಂಗಾರಕ ಎಂದು ಹೇಳಿದ ಹಾಗೆ ನಾನು ಮಾತ್ರ ಅವರ ವೈದಿಗಳಾಗಿ ಉಳಿಯಬೇಕು.
ಹಾಗಲ್ಲ, ಅನಿಷ್ಟ ಕಾಲ ಬಂದಾಗಲೆಲ್ಲ ಗದಾದಂಡವನ್ನು ಎತ್ತಿ ವಿಜೃಂಭಿಸಿದಂತಹ ನೀವು, ಕ್ಷತ್ರಿಯರ ರಕ್ತದ ಕಣ ಕಣ ಆ ಅಂಶವನ್ನ ಧ್ವನಿಸಿದಂತಹ ತಾವು ಇದಕ್ಕೆ ಒಪ್ಪಿದರೆ ಅನ್ನುವುದು ನನ್ನ ಪ್ರಶ್ನೆ ಸ್ವಾಮಿ. ಪ್ರತಿ ಕ್ಷಣಕ್ಕೂ ನಾನು ವೇದನೆಯಲ್ಲಿ ಇರುವ ಸಂದರ್ಭದಲ್ಲಿ ನನ್ನ ಕೂದಲನ್ನ ನೇವರಿಸಿ ನನ್ನ ಸಾಂತ್ವನವನ್ನು ಮಾಡಿದಂತಹ ತಾವು ಆ ಸುಯೋಧನರ ಮೇಲೆ ಉರಿಕಾರುತ್ತಿರುವಂತಹ ತಾವು ಈ ಭಿಕ್ಷೆಯನ್ನ ಯಾಚಿಸುವುದಕ್ಕೆ ಮನಸ್ಸು ಮಾಡಿದರೆ, ಹಿಂದೊಮ್ಮೆ ಆ ಏಕಚಕ್ರ ನಗರದಲ್ಲಿ ಬದುಕುತ್ತಿರುವ ಸಂದರ್ಭದಲ್ಲಿ ಯಾಚಿಸಿ ಬದುಕಿದ್ದಾಯಿತು, ನಮ್ಮ ಪಾಲಿಗೆ ಬೇಡಿ ಬದುಕುವ ಕಾಲ ಮುಗಿಯಿತು ಅಂತ ನಾನು ತಿಳಿದಿದ್ದೆ. ಇದು ನನ್ನೊಬ್ಬಳ ಮಾನ ಮರ್ಯಾದೆಯ ಪ್ರಶ್ನೆ ಅಲ್ಲ
ಅಂಜಾಲಿ
ಸ್ವಾಮಿ.
ಯಾಚಿಸುವುದು, ಯಾಚಿಸಿ ಪಡೆದದ್ರಿಂದಲೇ ಬದುಕುವುದು, ಇದು ನಮ್ಮ ಜನ್ಮಕ್ಕೆ ಅಂಟಿ ಬಂದು ಶನಿ ಹೊಸದಾಗಿ ಕೈಗೊಂಡಿದ್ದಲ್ಲ.
ಹಾಗಲ್ಲ, ಅದರ ವಿರುದ್ಧವಾಗಿಯೇ, ಪ್ರವಾಹದ ವಿರುದ್ಧವಾಗಿಯೇ ವೇಗ ಬದುಕುವಂತಹ ತತ್ವವನ್ನು ಉಳ್ಳಂತಹ ತತ್ವನಿಷ್ಠರಾದಂತಹ ನೀವು, ಗಂಡುಗಲಿಯಾದಂತಹ ಪಾರ್ಥ ಹರಿ, ನಾನು ಕೇಳುವುದು ನಿಮ್ಮನ್ನ, ಕೃಷ್ಣನಿಗೂ ಇದು ಒಪ್ಪಿಗೆ ಆಯ್ತೆ?
ಅದಕ್ಕಾಗಿಯೇ ಹೊರಟು ನಿಂತಿದ್ದಾನೆ. ಒಪ್ಪಿಗೆ ಇಲ್ಲದೆ ಇದ್ರೆ ಪ್ರತಿಭಟಿಸುತ್ತಿಲ್ಲ. ಇಷ್ಟು ಗೊತ್ತಾಗುವುದಿಲ್ಲ.
ಭೀಮಸೇನ ಪಾಂಡವರು ಒಂದು ವಂಶದ ಕುರಿಗಳು, ನೀವಿಬ್ಬರೂ ಸೇರಿ ನನ್ನನ್ನ ಈ ಕಷ್ಟಕ್ಕೆ ಗುರಿ ಮಾಡಿದರಲ್ಲದೆ ಮತ್ತೇನು ಮತ್ತೇನು?
ನಾನೊಬ್ಬರಲ್ಲಿ
ನೀನು ಹೇಳಿದೆಯಲ್ಲ, ಸಮಸ್ತ ಅನಿಷ್ಟಗಳಿಗೆ ನಾನೇ ಕಾಣ್ತೇನೆ ಅಂತ ಕೆತ್ತಿ ಆಡುವಾಗ ಅನಿಸ್ತದೆ. ಭೀಮಸೇನ, ದ್ರುಪದನ ಮಗಳಾದ ನನ್ನನ್ನ ದೂರಿಟ್ಟು ನೀವೆರಡೂ ಅಧಿಕಾರಶಾಹಿ ಮನಸ್ಥಿತಿಯುಳ್ಳ ಜನ ನನ್ನನ್ನ ತುಳಿತಾ ಇದ್ದೀನಿ.
ಅಂಚಾಲಿ,
ಏನು
ನೀವ ಇವರನ್ನ ಪ್ರಾಣಕ್ಕೆ ಹೊಗೆಯಾಗಿ
ನೀವುಗಳೇ ಹೊಗೆಯಾಗಿ
ಭೀಕರವಾದಂತಹ ಆರೋಪವನ್ನು ಹೊರಿಸುತ್ತಾ ಇದ್ದೀ. ಈ ಆರೋಪವನ್ನು ಸಮರ್ಥಿಸಬಲ್ಲೆಯ? ಸಿದ್ಧ ಮಾಡಬಲ್ಲ?
ಖಂಡಿತಕ್ಕೂ ಸಮರ್ಥಿಸಬಲ್ಲೆ ಸ್ವಾಮಿ.
ಯಾವ ಮೂಲಕವಾಗಿ
ಈಗಲ್ಲದಿದ್ದರೆ ನಿಮ್ಮಲ್ಲಿ ಕೇಳುತ್ತೇನೆ ನಾನು. ಇಷ್ಟು ದೀರ್ಘ ಕಾಲದವರೆಗೆ ತಾವು ಪ್ರತಿ ಕ್ಷಣಕ್ಕೂ ಕೌರವನನ್ನ ವಿರೋಧಿಸಿದವರು, ಸಮಯ ಬಂದರೆ ಅಣ್ಣನ ಮಾತನ್ನು ಉಲ್ಲಂಘಿಸುವುದಕ್ಕೆ ಎದುರು ನಿಂತ ಎದಿಗಾರಿಕೆಯುಳ್ಳಂತಹ ತಾವು ಈಗ ಹೀಗೆ ಮಾಡ್ತೀರಿ ಅಂತಾದ್ರೆ, ಭಿಕ್ಷೆ ಬೇಡುವುದಕ್ಕೆ ನಿಮಗೂ ಮನಸ್ಸು ಬಂತು ಆದ್ರೆ ಇದು ಒಂದು ರಾಜಕಾರಣ ಅಂತ ಭಾವಿಸ್ತೇನೆ. ಇದೊಂದು ರಾಜಕಾರಣ, ಹಾಗಲ್ಲದಿದ್ರೆ ಏನು ಮರ್ಯಾದೆ ಮಾನ ಮಾರಿ ಹೋಯ್ತಲ್ಲ ನಿಮ್ಮ ಧರ್ಮಕ್ಕೆ, ನಿಮ್ಮ ಅಣ್ಣನ ಧರ್ಮಕ್ಕೆ. ಯಾರು ಏನು ಮಾಡಿದ್ರು?
ಯಾರು ಏನು ಮಾಡಿದ್ರು?
ಇಲ್ಲದೆ ಮತ್ತೇನು, ಹಾಗಲ್ಲದೆ ಮತ್ತೇನು, ಇಲ್ಲದೆ ಇದ್ದರೆ ಹಸ್ತಿನಾವತಿ ಪರಮ ಪಾವನವಾದ ಸಿಂಹಾಸನದ ಎದುರಿಗೆ ಈ ಹೆಣ್ಣಪ್ಪಳನ್ನ ಎಳೆದುಕೊಂಡು ಹೋಗಿ ಮುಡಿ ಹಿಡಿದು ನನ್ನ ಸೇರೆಯನ್ನ ಸುರಿದಾಗ ಆ ಮುಖವನ್ನು ಹೊತ್ತು ಇನ್ನೂ ಬದುಕಿದ್ದೀರಲ್ಲ, ಬದುಕಿದ್ದೀರಲ್ಲ ಸ್ವಾಮಿ. ಕೌರವರು ಪಾಂಡವರು ಇಬ್ಬರೂ ಸೇರಿ ನಮ್ಮ ತಂದೆಯಾದ ದ್ರುಪದನ ಮೇಲೆ ಯಾವುದಾದರೂ ದ್ವೇಷವನ್ನು ತೀರಿಸಿಕೊಳ್ಳುವುದಕ್ಕೆ ಮನಸ್ಸು ಮಾಡುತ್ತಿದ್ದೀರೋ ಅಂತ ನನಗೆ ಸಂಶಯ ಉಂಟು. ಆ ಸಂಶಯ ಇವತ್ತಿಗೆ ಸತ್ಯವಾಯಿತು. ಯಾಕೆಂದರೆ ರಾಜಕಾರಣದಲ್ಲಿ ಯಾವುದು ಏನೂ ಆಗ್ತದೆ ಅನ್ನುವುದಕ್ಕೆ ಇದು ನಿದರ್ಶನವಾಯಿತು. ಹೀಗಲ್ಲದಿದ್ದರೆ ನಿಮ್ಮನ್ನೇ ಸರ್ವಸ್ವವೆಂದು ನಂಬಿಕೊಂಡು ನಿಮ್ಮ ಕುಲ ಕುಟುಂಬವನ್ನು ಉದ್ಧಾರ ಮಾಡ್ತೇನೆ ಅಂತ ನಮ್ಮ ಅತ್ತೆಯಾದ ಕುಂತಿಗೆ ಭಾಷೆ ಕೊಟ್ಟಿದ್ದೆ, ಮಾತು ಕೊಟ್ಟಿದ್ದೇನೆ, ಅವಳ ಎದುರಿನಲ್ಲಿಯೇ ಒಪ್ಪಿಸಿದ್ದೀರಿ, ನೀವೆಲ್ಲ ಒಪ್ಪಿಕೊಂಡಂತಹ ಮಾತಿದು. ಈಗ ಈಗ ನಿಮ್ಮ ಧೈರ್ಯದ ಪೌರುಷದ ಪ್ರಶ್ನೆ ಬಂದಾಗ ಹಿಂದೆ ಸರಿಯುತ್ತೀರಿ, ಹಿಂದೆ ಸರಿಯುತ್ತೀರಿ, ನಾಚಿಕೆ ಕಾಣುವುದಿಲ್ಲ.
ಪಾಂಚಾಲಿ,
ಏನು
ಬದುಕಿನಲ್ಲಿ ನೀನು ಅನುಭವಿಸಿದಂತಹ ಎಲ್ಲ ಬಗೆಯ ಸಂಕಷ್ಟಕ್ಕೆ ದೈವಗೇರಿಗಳಾದಂತಹ ನಾವು ಎಂದರೆ ಪಾಂಡವರು ಕಾರಣರು ಎನ್ನುವುದಾಗಿ ನೀನು ಸಮರ್ಥಿಸ್ತಾ ಇದ್ದೀಯ. ನಿನ್ನ ಮುಂದಲೆಯನ್ನು ಹಿಡಿದು ಶಾಲೆಯನ್ನು ಸುರಿದು ತನ್ನ ಬರ್ಬರ ಕೃತ್ಯವನ್ನು ಮಾಡುತ್ತಿರುವಾಗ ಮುಂಚಿನಾದಂತಹ ನಾಯಿ ದುಶಾಸನ ನಿಷ್ಕ್ರಿಯರಾಗಿ ನಾವು ಕುಳಿತುಕೊಂಡೆವು ಎನ್ನುವುದಾಗಿ ಅಭಿಪ್ರಾಯ ಪಡ್ತಾ ಇದ್ದೀಯೇ. ನಾವು ನಿಷ್ಕ್ರಿಯರಾಗಿಯೇ ಕುಳಿತುಕೊಂಡದ್ದಿರಬಹುದು ಅಲ್ಲಗಳೆಯಲಾರೆ, ಆದರೆ ನಮ್ಮ ಆ ನಿಷ್ಕ್ರಿಯವಾದಂತಹ ಅವಸ್ಥೆಗೆ ವ್ಯವಸ್ಥೆಗೆ ನಿನ್ನ ಅರ್ಥ ಏನು ಎಂದು ಪ್ರಶ್ನಿಸ್ತಾ ಇದ್ದೇನೆ. ಹಾಗಾಗಿ ನಾವು ಕುಳಿತುಕೊಂಡಿದ್ದೇವೆ ಎಂದು ನೀನು ತಿಳಿದುಕೊಂಡಿದ್ದೀಯ.
ಆ ವಿಚಾರ ಹೌದು. ಈಗ ಗದೆಗೆ ಮತ್ತು ನಿಮ್ಮ ಆಯುಧಗಳಿಗೆ ಒಂದು ಮಹತ್ವ ಬರಬೇಕು. ಅದು ಬಿಟ್ಟು ಗದೆಯನ್ನು ಒತ್ತಟ್ಟಿಗಿಟ್ಟು ಮತ್ತೆ ಇನ್ನೇನೋ ಮಾತನಾಡಿದ ನಮ್ಮನ್ನೇ ಪರೀಕ್ಷೆಗೆ ಒಳಗ ಮಾಡಿದ್ದೀರಿ. ಹಾಗಾಗಿ ಖಂಡಿತಕ್ಕೂ ನೀವು ಐದೇ ಜನ ಅಂತ ಹೆದರಿದ್ದೀರಿ. ಪಾಂಡವರು ಅವರ ಸಂಖ್ಯಾಬಲ ಇದೆ ಅಂತ ಹೆದರಿದ್ದೀರಿ. ನೀವು ನಿಜವಾಗಲೂ ಗಂಡಸರು ಅಂತನ್ನುವ ಬಗ್ಗೆ ಸಂಶಯವನ್ನು ಈಗ ನಾನು ವ್ಯಕ್ತಪಡಿಸಬೇಕು. ಈ ಮಟ್ಟಿಗೆ ಸಂಡರಾದ್ರೆ ನೀವು ಸನ್ಯಾಸಿಗಳಾಗಿ ಬದುಕಬೇಕಾದವರು ನೀವು. ಪ್ರಾರ್ಥನೆಗಂತೂ ಸನ್ಯಾಸ ಬಹಳ ಸಹಜವಾಗಿ ಕಾಣುತ್ತದೆ, ಚಂದ, ನಿಮಗೂ ಹಸುತ್ತಲ್ಲ, ಅಡಿಗೆ ಮಾಡುವ ವಿದ್ಯೆ ಇತ್ಯಾದಿ ಎಲ್ಲವೂ ಗೊತ್ತು ನೋಡಿ ನಿಮಗೆ. ಹಾಗಾಗಿ ಆಯಾ ಆಯಾ ವ್ಯಾಸದಲ್ಲಿ ತೊಟ್ಟು ಉದರ ನಿಮಿತ್ತವಾಗಿ ಬಹುಕೃತ ವೇಷ ಮಾಡಿ ವೇಷ ಮಾಡಿಯೇ ಬದುಕಿ ಹೋಗಿ ನನ್ನನ್ನ ಕಾರ್ಯ ಮೇಲೆ ಹಾಕಿ ಕೃಪದ ನಂದನೆಯಾದ ನನ್ನನ್ನ ಬಹಿಷ್ಕರಿಸಿಬಿಡಿ, ತಿರಸ್ಕರಿಸಿಬಿಡಿ. ನನಗಿದ್ದಾನೆ ಕೃಷ್ಣ, ಸಭೆಯಲ್ಲಿ ಸೀರೆ ಸುರಿದ ಸಮಯದಲ್ಲಿ ನನ್ನನ್ನು ರಕ್ಷಿಸಿದ ಪರಮಾತ್ಮ, ಅವನೊಬ್ಬ ಬೇರೆಯಾಗಿ ನಿಂತವನು, ನಾನು ನಿಮ್ಮ ವಂಶದಲ್ಲಿ ಬೇರೆಯಾಗಿ ನಿಂತವನು, ನಾವಿಬ್ಬರೂ ಸೇರಿ ನೋಡುತ್ತೇವೆ ಸ್ವಾಮಿ. ಬಿಡಿ ನನ್ನ ವಿಚಾರ ಬಿಡಿ.
ಪಾಂಚಾಲಿ, ಆ ನಾಯಿಗಳಿಗೆ ಅರ್ಥಾತ್ ನಿನ್ನ ಅಪಮಾನವನ್ನು ಮಾಡಿರುವಂತಹ ಆ ಕೌರವಾದಿಗಳಿಗೆ ಹೆದರಿಕೊಂಡು ಹೆಬ್ಬೇಡಿಗಳಾಗಿ ನಾವು ನಿಷ್ಕ್ರಿಯರಾಗಿ ಕುಳಿತುಕೊಂಡೆವು. ಕೃಷ್ಣನ ಅನುಗ್ರಹದಿಂದ ನಿನ್ನ ಮಾನ ಉಳಿಯಿತು.
ನಿಜ,
ಒಂದಲ್ಲ ಎರಡಲ್ಲ ಐದು ಪತಿಗಳು ನಿನ್ನ ಪಾಲಿಗೆ ಇದ್ದರೂ ನಾವೆಲ್ಲ ನಪುಂಸಕರ ಸನ್ಯಾಸವನ್ನು ಸ್ವೀಕರಿಸಿದ
ನಮ್ಮ ಪ್ರಾರಬ್ಧಕ್ಕೆ ಪಡೆದದ್ದು ನಿಮ್ಮ
ಸನ್ಯಾಸಿಗಳಾಗಿಯೇ ಬಾಳ್ವೆಯನ್ನು ಕಳೆದದ್ದಾಯಿತು. ನಮ್ಮ ಬದುಕಿನ ಸಂಬಂಧದಲ್ಲಿ ನಮ್ಮ ಧರ್ಮಪತ್ನಿ ಅನಿಸಿಕೊಂಡಿರುವಂತಹ ನೀನು ಪಡುತ್ತಿರುವಂತಹ ತೀರ್ಮಾನಗಳು, ನೀನು ಕಂಡುಕೊಂಡಿರುವಂತಹ ತಥ್ಯಗಳು ಸತ್ಯಗಳು ಅಲ್ಲವೋ? ಹೀಗಿದೆ ಪರಿಸ್ಥಿತಿ. ನಿನ್ನ ಮನೋಧರ್ಮ
ಹೀಗೆಯೇ ಇರ್ತದ ಅಥವಾ ನಿಮ್ಮ ಪಕ್ಕದಲ್ಲಿ ಇರುವ ಗದೆ ಎತ್ತಿ ಏನಾದ್ರೂ ಮಾಡ್ತೀರೋ? ಹಾಗಲ್ಲದೇ ಇದ್ರೆ ನನಗೆ ನಾನಾಗ್ತೇನೆ.